హరి ఓం శ్రీ గురుభ్యో నమః. అభ్రమం భంగరహితం అజరం విమలం సదా ఆనందతీర్థమతులం భజే తాపత్రయాపహం. విద్యా సిద్ధాంత దుద్ధ్వాంత విధ్వంస శిక్షణ దైతీర్థాకత నిర్భాసతాం నోహృదంబరే అర్తికల్పితకల్పోయం ప్రత్యర్థి గజకేశ్వరి వ్యాసతీర్థగుర్భూయాత్ అస్మదిష్టాస సిద్ధయే తపో విద్యా విరక్త్యాది సద్గుణోగాకరానహం వాదిరాజగురూన్ వందే హైగ్రీవదాశ్రయాన్ పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవే వైష్ణవేందీవరేందవే శ్రీరాఘవేంద్రగురవే నమో అత్యంతదయాళవే. ఆపాదమౌళిపర్యంతం గురూణామాక్తిం స్మరే తేన విఘ్నాః ప్రణశ్యంతి సిద్ధించ మనోరథాః. హరిః ఓం శ్రీ గురుభ్యో నమః. ನಾವು ಹರಿಕಥಾಮೃತಸಾರದಲ್ಲಿ 21ನೇ ಸಂಧಿ ಬೃಹತ್ತಾರತಮ್ಯ ಸಂಧಿ, ಇದು ಪಂಚರತ್ನ ಪ್ರಕಾಶಕದಲ್ಲಿ 23ನೇ ಸಂಧಿ ಅಂತ ಹಾಕಿದ್ದಾರೆ. ಸೊ ಈ ಬೃಹತ್ತಾರತಮ್ಯ ಸಂಧಿ ಅದರಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ 24-25 ಆ ಪದ್ಯಗಳು ನೋಡಿದ್ದೀವಿ. ಇವತ್ತು ನಾಂದಿಪದ್ಯ ಹೇಳಿಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತ ಇದನಾದರದಿ ಕೇಳುವುದು. ಇಲ್ಲಿ ಶ್ರೀ ಜಗನ್ನಾಥ ದಾಸರು ನಮಗೆ ಬೃಹತ್ ತಾರತಮ್ಯ ಸಂಧಿಯಲ್ಲಿ ಗುಣತಾರತಮ್ಯ ಸಂಧಿಯಲ್ಲಿ ಹೇಳಿದ ವಿಷಯಗಳಿಗೆ ಪೂರಕವಾಗಿ ಅಲ್ಲಿ ಮೂಲರೂಪಗಳನ್ನು ಹೇಳಿದ್ದಾರೆ. ಆ ಮೂಲರೂಪಗಳನ್ನು ಮಾತ್ರವೇ ಅಲ್ಲದೆ ಅವರವರು ಮಾಡಿದ ಅವತಾರಗಳನ್ನು ಕೂಡ ತಿಳಿಸುವ ಒಂದು ಉದ್ದೇಶದಿಂದ ಈ ಬೃಹತ್ ತಾರತಮ್ಯ ಸಂಧಿಯಲ್ಲಿ, ಯಾಕಂದ್ರೆ ಅವತಾರಗಳು ಮಾಡಿದಾಗ ಯಾರು ಯಾರ ಅವತಾರ, ಆವಾಗ ಅವರು ಹೇಗಿರುತ್ತೆ, ಅವರ ಶಕ್ತಿ ಹೇಗಿದ್ದಾರೆ ಏನು ಅನ್ನೋದು ನಮಗೆ ಕೆಲವು ಅಂಶಗಳು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಅವತಾರಗಳ ಸಹಿತವಾಗಿ ಮೂಲರೂಪಗಳ ಆ ತಾರತಮ್ಯವನ್ನು ಹೇಳ್ತಾರೆ. ಅದಕ್ಕೆ ಬೃಹತ್ ತಾರತಮ್ಯ ಸಂಧಿ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ ಲ್ಯಾಟ್ನಲ್ಲಿ 24-25 ನೋಡಿದಾಗ ಅಲ್ಲಿ ನಿರೃತಿಗೆ ಎರಡವತಾರ ದುರ್ಮುಖ ಹರಯುತ ಘಟೋತ್ಕಟನು ಪ್ರಾವಹಿ ಗುರುಮಡದಿ ತಾರಾ ಸಮರು ಪಜ್ಜನ್ಯ ಉತ್ತಮರು ಕರಿಗೊರಳ ಸಂಯುಕ್ತ ಭಗದತ್ತರಸು ಕತ್ತನ ಧನಪ ರೂಪಗಳೆರಡು ವಿಘ್ನಪ ಚಾರುದೇಶನು ಅಶ್ವಿನಿಗಳು ಸಮ ಅಂತ ಹೇಳಿ, ಇಲ್ಲಿ ನೈಋತಿ ದಿಕ್ಕಿಗೆ ಅಧಿಪತಿಯಾದಂತಹ ನಿರ್ವೃತಿ ಅಜ್ಞಾನಕ್ಕೆ ಕೂಡ ಅಭಿಮಾನಿ ದೇವತೆ. ಆ ಕಾರಣದಿಂದ ನಾವು ಪೂಜಾ ಸಮಯದಲ್ಲಿ ವಿಶೇಷವಾಗಿ ನಾವು ಇವರಿಗೆ ಈ ನಿರ್ವೃತಿಯ ಒಂದು ಸ್ಮರಣೆಯನ್ನು ಕೂಡ ಮಾಡುವ ಪದ್ಧತಿ ಇದೆ. ಆ ಕಾರಣದಿಂದ ನಿರ್ವೃತಿ ಅಂದ್ರೆ ನಮಗೆ ನಾಲ್ಕು ಮೇನ್ ಡೈರೆಕ್ಷನ್ಸ್, ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ಅದಕ್ಕೆ ಪೂರ್ವ ದಿಕ್ಕಿಗೆ ಇಂದ್ರಾಧಿಪತಿ, ಅದೇ ವಿಧವಾಗಿ ದಕ್ಷಿಣ ದಿಕ್ಕಿಗೆ ಯಮದೇವರು, ಉತ್ತರ ದಿಕ್ಕಿಗೆ ಕುಬೇರ, ಅದೇ ವಿಧವಾಗಿ ಪಶ್ಚಿಮ ದಿಕ್ಕಿಗೆ ವರುಣದೇವರು, ಆಮೇಲೆ ಡೈರೆಕ್ಷನ್ಸ್ ಕೋಣಗಳಿರುವಾಗ ಈಶಾನ್ಯ ಕೋಣ, ಈಶಾನ್ಯ ಕೋಣಕ್ಕೆ ಈಶದೇವರು ಅಧಿಪತಿ, ಅದು ನಾರ್ತ್ ಈಸ್ಟ್. ಅದೇ ವಿಧವಾಗಿ ವಾಯುವ್ಯ ಕೋಣ, ಅದು ನಾರ್ತ್ ವೆಸ್ಟ್, ಅದಕ್ಕೆ ವಾಯು ಪ್ರವಾಹ ವಾಯು. ಅದೇ ವಿಧವಾಗಿ ಸೌತ್ ಈಸ್ಟ್, ಅದು ಆಗ್ನೇಯ ಕೋಣಕ್ಕೆ ಅಗ್ನಿದೇವರು. ಅದೇ ವಿಧವಾಗಿ ಸೌತ್ ವೆಸ್ಟ್, ಅದಕ್ಕೆ ನೈಋತಿ, ಅದಕ್ಕೆ ನಿರುತಿ ದೇವತೆ ಅಭಿಮಾನಿ. ಆ ನೈಋತಿ ದಿಕ್ಕಿಗೆ ಅಭಿಮಾನಿಯಾದ ನಿರುತಿ ದೇವರಿಗೆ ಎರಡು ಅವತಾರಗಳು, ದುರ್ಮುಖ ಅಂದ್ರೆ ಕಪಿಸೇನದಲ್ಲಿ ಒಂದು ವಾನರನ ಅವತಾರ, ಅದೇ ವಿಧವಾಗಿ ಹರಯುತ ವೃದ್ಧದೇವರ ಆವೇಶ ಇರುವಂತಹ ಘಟೋತ್ಕಚನು ಇದು ಕೂಡ ನಿರುತಿ ಅವತಾರವಾಗಿದೆ. ಅದಾದ ಮೇಲೆ ಪ್ರಾವಹಿ ಪ್ರವಾಹವಾಯುದೇವರು, ಗುರುಮಡದಿ ತಾರ ಸಮರು ಅಂತೇಳಿ. ಸೊ ಇಲ್ಲಿ ಗುರುಮಡದಿ ತಾರ, ಪ್ರಾವಹಿ ಅಂದ್ರೆ ಪ್ರವಾಹವಾಯುದೇವರ ಪತ್ನಿ, ಗುರುಮಡದಿ ಅಂದ್ರೆ ಬೃಹಸ್ಪತಿಯ ಪತ್ನಿ, ಇವರಿಬ್ಬರು ಕೂಡ ತಾರಾದೇವಿ, ಬೃಹಸ್ಪತಿಯ ಪತ್ನಿಯ ತಾರಾದೇವಿ, ಇವರೆಲ್ಲರೂ ಸಮರು, 17ನೇ ಕಕ್ಷದಲ್ಲಿ ಇರುವಂತಹವರು. ಪರ್ಜನ್ಯಗೆ ಉತ್ತಮರು, ಕರಿಗೊರಳ ಸಂಯುಕ್ತ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಕರಿಗೊರಳು ಅಂತ ಹೇಳಿದ್ರೆ ಕರಿ ಅಂದ್ರೆ ಎರಡರ್ಥ, ಕರಿ ಅಂದ್ರೆ ಕರಿ ಬಣ್ಣ, ಇಲ್ಲ ಕರಿ ಅಂದ್ರೆ ಆನೆ ಅಂತೇಳಿ. ಆನೆ ಮುಖ ಇರುವಂತಹ ವಿಘ್ನೇಶ್ವರನ ಆವೇಶ ಅಂತ ಕೆಲವು ಜನ ಭಾವನೆ ಮಾಡ್ತಾರೆ. ಆದ್ರೆ ಇನ್ನು ಯಾಕಂದ್ರೆ ಇಲ್ಲಿ ವಿಘ್ನೇಶ್ವರನ ಕಕ್ಷದಲ್ಲಿ ಇರುವಂತಹ ಕುಬೇರ ದೇವರು ಮತ್ತು ವಿಘ್ನೇಶ್ವರನ ಆವೇಶ ಇರುವುದಕ್ಕಿಂತ ಕರಿಗೊರಳ ಅಂದ್ರೆ ರುದ್ರದೇವರ ಕರಿಗೊರಳು ನೀಲಕಂಠನಾಗಿರುವಂತಹ ರುದ್ರದೇವರ ಆವೇಶದಿಂದ ಕೂಡಿದವರು ಅಂತ ಹೇಳಿ ಭಗದತ್ತ ರಾಜನ ಅದು ಭಗದತ್ತ ರಾಜ ಕುಬೇರನ ಅವತಾರವಾಗಿದ್ದಾರೆ. ಅದೇ ವಿಧವಾಗಿ ಕತ್ತನ ಅಂತೇಳಿ ಕಪಿಸೇನದಲ್ಲಿ ಒಂದು ವಾನರ ಅವತಾರ. ಈ ವಿಧವಾಗಿ ಎರಡು ಅವತಾರಗಳನ್ನು ಕುಬೇರ ಮಾಡಿದ್ದಾರೆ. ಈ ರೂಪಗಳು ಎರಡು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವಿಘ್ನಪ, ವಿಘ್ನಾದಿರಾಜ ವಿನಾಯಕ, ವಿನಾಯಕ ರುಕ್ಮಿಣಿ ದೇವಿಗೆ ಮಗನಾಗಿ ಚಾರುದೇಶನಾಗಿ ಅವತಾರ ಮಾಡಿದ್ದಾರೆ ಅಂಥೇಳಿ. ಅಶ್ವಿನಿಗಳು ಸಮ, ಅಶ್ವಿನಿಗಳು ಅಂದರೆ ಅಶ್ವಿನಿ ದೇವತೆಗಳು ಕೂಡ ಇದೇ ಕಕ್ಷದಲ್ಲಿರುವಂತಹವರಾಗಿದ್ದಾರೆ. ಅಶ್ವಿನಿಗಳು ಸಮ ಅಂತೇಳಿ 18ನೇ ಕಕ್ಷದಲ್ಲಿರುವಂತಹವರು ಇವರ ವಿಷಯ ವಿಚಾರವನ್ನು ಹೇಳಿದ್ದಾರೆ. ಅದಾದ ಮೇಲೆ ನಮಗೆ ನೆಕ್ಸ್ಟ್ ಪದ್ಯದಲ್ಲಿ ವಸುಗಳ ಸಮಾಚಾರವನ್ನು, ಎಂಟು ವಸುಗಳ, ಅಷ್ಟವಸುಗಳ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ಪ್ರಾಣ, ದ್ಯು, ವಿಭಾವಸು ಅನ್ನುವ ಎಂಟು ವಸುಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಇವು ಎಂಟು ವಸುಗಳಲ್ಲಿ ಅಗ್ನಿದೇವರು ನಾವು ನೋಡಿದ್ವಿ ಮುಂಚೆ, ಅಗ್ನಿದೇವರು ಅವರು 18ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಅವರನ್ನು ಬಿಟ್ಟು ಮಿಕ್ಕವೆಲ್ಲರೂ ಕೂಡ ಈಗ 18ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಸೊ ಈ ಅಷ್ಟವಸುಗಳ ಸಮಾಚಾರವನ್ನು ಹೇಳಿ, ಈ ಅಷ್ಟವಸುಗಳಲ್ಲಿ ದ್ಯು ಅನ್ನುವ ವಸುವೆ ಭೀಷ್ಮಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ, ಬ್ರಹ್ಮದೇವರ ಆವೇಶದಿಂದ ಕೂಡಿದವರಾಗಿದ್ದಾರೆ. ಅದೇ ವಿಧವಾಗಿ ಬ್ರಹ್ಮಯುತ ದ್ರೋಣ, ಬ್ರಹ್ಮದೇವರ ಆವೇಶ ಇರುವ ಬ್ರಹ್ಮಯುತ ದ್ರೋಣ ನಾಮಕ ನಂದಗೋಪ ಪ್ರಧಾನ ಅಂತೆ, ದ್ರೋಣ ನಾಮಕ ಅಂತ ಹೇಳಿದ್ರೆ ದ್ರೋಣಾಚಾರ್ಯರನ್ನು ನಾವು ಕನ್ಫ್ಯೂಸ್ ಆಗಕೂಡದು. ದ್ರೋಣಾಚಾರ್ಯರು ಅವರು ಬೃಹಸ್ಪತಿ ಅವತಾರ ಅಂತ ನಾವು ಮುಂಚೆ ನೋಡಿದ್ದೀವಿ. ಇಲ್ಲಿ ದ್ರೋಣ ಅನ್ನುವ ವಸುವಿನ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಈ ಎಂಟು ವಸುಗಳಲ್ಲಿ ಒಬ್ಬರಾದಂತಹ ದ್ರೋಣ ಅನ್ನುವ ವಸುವೆ ನಂದಗೋಪನಾಗಿ, ಯಶೋಧ ನಂದಗೋಪರ ಸಮಾಚಾರ ಎಲ್ಲರಿಗೂ ಗೊತ್ತಾಗಿದೆ. ಸೊ ಆ ನಂದಗೋಪನಾಗಿ ಅವತಾರ ಮಾಡಿದ್ದಾರೆ ದ್ರೋಣ ನಾಮಕ ವಸು. ಪ್ರಧಾನ ಅಗ್ನಿಯನ್ನು ಉಳಿದು ಏಳು ಸಮಾನರೆನಪರು. ಸೊ ಪ್ರಧಾನ ಈ ಅಷ್ಟವಸುಗಳಲ್ಲಿ ಅಗ್ನಿಯನ್ನು ಬಿಟ್ಟು ಮಿಕ್ಕ ಏಳು ಮಂದಿ ವಸುಗಳು ಕೂಡ ಅವರು ಸಮಾನರಾಗಿದ್ದಾರೆ ತಮ್ಮೊಳಗೆ ಜ್ಞಾನಾದಿ ಗುಣದಿಂದ ಅಂತೇಳಿ, ಜ್ಞಾನಾದಿ ಗುಣಗಳಿಂದ ಎಲ್ಲದರಲ್ಲೂ ಕೂಡ ಸಮಾನರಾಗಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಮಗೆ ಈ ಸೋಮಪಾನಾರ್ಹರಾದಂತಹ ಶ್ರೇಷ್ಠತಸ್ಥರು ಅಂತೇಳಿ, ನೂರು ಮಂದಿ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳ ಒಳಗೆ 15 ಮಂದಿ, 15 people ಆರ್ ದೇ ಬಿಲಾಂಗ್ ಟು ವೇರಿಯಸ್ ಅದರ್ ಕಕ್ಷಾಸ್. ಆ ಮಿಕ್ಕ 85 ಮಂದಿ ಕೂಡ ಈ 18ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಅವರ ಸಮಾಚಾರವನ್ನು ಹೇಳ್ತಾ ನಮಗೆ ಆ ವಿಸ್ತಾರವಾದ ವಿಷಯವನ್ನು ನೆಕ್ಸ್ಟ್ ಪದ್ಯದಲ್ಲಿ, 26ನೇ ಪದ್ಯದಲ್ಲಿ ಮೊದಲನೇ ಹಿಡ್ಕೊಂಡು ಫ್ರಮ್ ದೇರ್ ಆನ್ ಮುಂಚೆ ಕೆಲವು ಪದ್ಯಗಳಲ್ಲಿ ಆ ಸಮಾಚಾರ ಎಲ್ಲ ಬರುತ್ತೆ. ಸೊ ಇಲ್ಲಿ ನಾವು ಇನ್ನೂ 19ನೇ ಕಕ್ಷಕ್ಕೆ ಹೋಗಲಿಲ್ಲ, 18ನೇ ಕಕ್ಷ 18th ಕಕ್ಷದಲ್ಲಿ ಇದ್ದೀವಿ. ಅಲ್ಲಿ ಶೇಷಶತಸ್ಥರು ಅಂತ ಕರೆಯಲ್ಪಡುವಂತಹ ಸೋಮಪಾನಕ್ಕೆ ಯೋಗ್ಯರಾದ ದೇವತೆಗಳ ಆ 85 ಮಂದಿಯ ವಿಚಾರವನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ನಾವು ಯಾವಾಗಲೂ ಏಕಾದಶ ರುದ್ರರು, ಏಕಾದಶ ರುದ್ರ ಅಂತೇಳಿ 11 ರುದ್ರ ಅಂತ ಹೇಳಿದ್ರೆ ನಮಗೆ ಪ್ರಧಾನ ರುದ್ರದೇವರ ಸಮಾಚಾರ ಗೊತ್ತಿದೆ ಎಲ್ಲರಿಗೆ. ಆದರೆ ಏಕಾದಶ ರುದ್ರರು, 11 ರುದ್ರರು ಅನ್ನೋ ಶಬ್ದ ಪ್ರಯೋಗವನ್ನು ನೋಡ್ತಾ ಇರ್ತೀವಿ. ಈ ಆ 11 ರುದ್ರರ ಹೆಸರುಗಳು ಸಮಾಚಾರ ಇಲ್ಲಿ ಹೇಳ್ತಾ ಇದ್ರೆ, ಭೀಮ, ರೈವತ, ಓಜ, ಓಜಜ, ಏಕಪಾದ, ಮಹನ್, ಬಹುರೂಪಕನು, ಭವ, ವಾಮ, ಉಗ್ರ, ಉಷಾಕಪಿ, ಅಹಿರ್ಬುಧ್ನಿ, ಎನುತಿಪ್ಪ, ಈ ಮಹಾತ್ಮರ ಮಧ್ಯದೊಳಗೆ ಉಮಾಮನೋಹರನು ಉತ್ತಮನು, ದಶನಾಮಕರು ಸಮರೆನಿಸಿಕೊಂಬರು ತಮ್ಮೊಳ ಎಂದೆಂದು ಅಂತ ಹೇಳಿ ಈ ಏಕಾದಶ ರುದ್ರರ ಸಮಾಚಾರವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಭೀಮ, ಭೀಮ ಅಂದ್ರೆ ಭೀಮದೇವರ ಜೊತೆಯಲ್ಲಿ ನಾವು ಕನ್ಫ್ಯೂಸ್ ಆಗ್ಬೋದು, ಪಾಂಡವರಲ್ಲಿ ಒಬ್ಬರಾದ್ರೆ ಭೀಮ ಅಲ್ಲ, ಅದೇ ಹೆಸರು ಇರುವಂತಹ ಒಂದು ರುದ್ರನ ಹೆಸರು ಭೀಮ ಅನ್ನುವ ಈ ಏಕಾದಶ 11 ಮಂದಿ ರುದ್ರರ ಹೆಸರನ್ನು ಹೇಳ್ತಾ ಬರ್ತಾ ಇದ್ದಾರೆ. ಭೀಮ ಅನ್ನುವ ರುದ್ರರು ಒಬ್ಬರು. ಸೊ ಅದಾದ ಮೇಲೆ ಈ ಭೀಮ ಅನ್ನುವ ರುದ್ರ ಅವರ ಸಮಾಚಾರ ಅದಾದ ಮೇಲೆ, ಭೀಮ, ರೈವತ, ಓಜಜ, ಏಕಪಾದ, ಮಹಾನ್, ಬಹುರೂಪಕನು, ಭವ, ವಾಮ, ಉಗ್ರ, ಉಷಾಕಪಿ ಅಂಥೇಳಿ. ಇಲ್ಲಿ ಭೀಮ ಅನ್ನುವ ರುದ್ರ ಒಬ್ಬರು, ರೈವತ ಅನ್ನುವುದು ಇನ್ನೊಂದು ರುದ್ರನ ಹೆಸರು, ಓಜ ಅನ್ನುವ ಇನ್ನೊಂದು ರುದ್ರನ ಹೆಸರು, ಅಜೈಕಪಾದ, ಅಜೈಕಪಾತ್ ಇಲ್ಲ ಅಜೈಕಪಾದ ಅಂತ ಹೆಸರು ಈ ಇನ್ನೊಂದು ರುದ್ರನ ಹೆಸರು, ಮಹನ್, ಮಹಾನ್ ಅನ್ನುವ ಕರೆಯಲ್ಪಡುವಂತಹ ಇನ್ನೊಂದು ರುದ್ರನ ಹೆಸರು. ಅದಾದ ಮೇಲೆ ಬಹುರೂಪಕ, ಬಹುರೂಪಕನಿಗೆ ವಿರೂಪಾಕ್ಷ ಅನ್ನುವ ಹೆಸರು ಕೂಡ ಇದೆ. ಸೊ ಬಹುರೂಪಕ ಅನ್ನುವ ರುದ್ರದೇವರು, ವಿರೂಪಾಕ್ಷ ಅನ್ನುವ ಹೆಸರು ಇದೆ ಅವರಿಗೆ. ಅದಾದ ಮೇಲೆ ಭವ ಅನ್ನುವ ರುದ್ರರೊಬ್ಬರಿದ್ದಾರೆ. ವಾಮ, ವಾಮ ಅಂತ ಹೆಸರಿರುವಂತಹ ರುದ್ರದೇವರು, ಪ್ರಸಿದ್ಧರಾಗಿರುವಂತಹ ವಾಮ ಅನ್ನುವ ರುದ್ರದೇವರೇ ಉಮಾಪತಿಯ 8ನೇ ರುದ್ರದೇವರು, ವಾಮ ಅನ್ನುವ ರುದ್ರದೇವರು. ಅದಾದ ಮೇಲೆ ಉಗ್ರ ಅನ್ನೋದು ಇನ್ನು ಈ ಹೆಸರುಗಳು ನಾವು ನೋಡಿದಾಗ ಈ ಉಗ್ರ ಅನ್ನುವ ಹೆಸರು ರುದ್ರದೇವರಿಗೂ ಪ್ರಯೋಗ ಮಾಡ್ತಾರೆ. ಸೊ ಆದರೆ ಉಗ್ರ ಅಂತಾನೆ ಹೆಸರಿರುವಂತಹ 9ನೇ ರುದ್ರದೇವರಿದ್ದಾರೆ. ಇದು ಬೇರೆ ರುದ್ರದೇವರಾಗಿದ್ದಾರೆ. ಯಾಕಂದ್ರೆ ನಾವು ಆದಿತ್ಯರು ಅಂತ ಹೇಳಿದಾಗ ಸೂರ್ಯನಿಗೆ ಆದಿತ್ಯ ಅಂತ ಪ್ರಸಿದ್ಧವಾದ ಸೂರ್ಯನಿಗೆ ಆದಿತ್ಯ ದ್ವಾದಶ ಆದಿತ್ಯರಿದ್ದಾರೆ. ಸೊ ಮಿಕ್ಕವರಿಗೂ ಆದಿತ್ಯ ಶಬ್ದ ಪ್ರಯೋಗ ಮಾಡಿದಂತೆ. ಅದೇ ವಿಧವಾಗಿ ಈ ಹೆಸರುಗಳು ಕಾಮನ್ ನೇಮ್ಸ್ ಬರುತ್ತೆ ಕೆಲವು ಕಡೆ. ಸೊ ಅದನ್ನು ನಾವು ಕಾಂಟೆಕ್ಸ್ಟ್ ನೋಡಿ ಸಂದರ್ಭಾನುಸಾರವಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಯಾವುದೇ ಒಂದೇ ಹೆಸರು ಮುನ್ನಾ ಕಡೆ, ಈಗ ದ್ರೋಣ ಅನ್ನೋ ಹೆಸರು, ದ್ರೋಣ ಅನ್ನುವ ವಸು ಇದ್ದಾನೆ, ದ್ರೋಣ ಅನ್ನುವ ಅವತಾರ ಮಾಡಿದಾಗ ಬೃಹಸ್ಪತಿ ಆಚಾರ್ಯರು ದ್ರೋಣರಾಗಿ ಅವತಾರ ಮಾಡಿದ್ದಾರೆ. ಈ ವಿಧವಾಗಿ ಒಂದೇ ಹೆಸರು ಮುನ್ನಾ ಕಡೆ ಬರಬಹುದು. ಆವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಅದನ್ನು ಗಮನಿಸಿ ಯಾವ ವ್ಯಕ್ತಿಯ ವಿಚಾರವನ್ನು ಹೇಳ್ತಾ ಇದ್ದಾರೆ, ಯಾರ ಸಮಾಚಾರವನ್ನು ಹೇಳ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ಧ್ಯಾನವನ್ನಿಟ್ಟು ನೋಡಬೇಕು. ಇಲ್ಲಿ ಉಗ್ರ ಅಂತ ಹೇಳಿದ್ರೆ ಒಂಬತ್ತನೇ ರುದ್ರದೇವರು, ಇದು ಉಮಾಪತಿಯಾದ ರುದ್ರದೇವರಿಗಿಂತ ಬೇರೆಯಾದವರು. ಸೊ ಅದೇ ವಿಧವಾಗಿ ಹತ್ತನೇ ರುದ್ರದೇವರು ಋಷಾಕಪಿ ಅನ್ನುವ ರುದ್ರದೇವರು ಹತ್ತನೇ ರುದ್ರದೇವರು. ಅದಾದ ಮೇಲೆ ಅಹಿರ್ಬುದ್ನಿ ಅನ್ನೋದು ಇನ್ನೊಂದು ರುದ್ರದೇವರು. ಈ ವಿಧವಾಗಿ 11 ಮಂದಿ ರುದ್ರರು. ಇದರ ಒಳಗೆ ವಾಮ ಅಂತ ಕರೆಯಲ್ಪಡುವಂತಹ 8ನೇ ರುದ್ರದೇವರು, ಅವರು ಶ್ರೇಷ್ಠರಾದವರು. ಅವರು 5ನೇ ಕಕ್ಷೆ, 5th ಕಕ್ಷೆ ಅಂದ್ರೆ ಭಾರತೀಯ ಸರಸ್ವತಿಗಳಾದ ಮೇಲೆ ಬರುವ ಕಕ್ಷೆ, ಷಣ್ಮಹಿಷಿಯರ ಮೇಲಿರುವಂತಹ ಕಕ್ಷೆ, ಆ ಕಕ್ಷಕ್ಕೆ ಸೇರಿದವರು ರುದ್ರದೇವರು. ಅವರನ್ನು ನೋಡಿದ್ದೀವಿ. ಅವರನ್ನು ಬಿಟ್ಟು ಮಿಕ್ಕ 10 ಮಂದಿ ರುದ್ರರು ಕೂಡ ಸಮಾನರು. ಅವರೆಲ್ಲರೂ ಕೂಡ 18ನೇ ಕಕ್ಷೆ, 18th ಕಕ್ಷದಲ್ಲಿ ಸೇರಿದವರು. ಸೊ ಈ ಏಕಾದಶ ರುದ್ರರಲ್ಲಿ 11 ಮಂದಿ ರುದ್ರರಲ್ಲಿ ಒಬ್ಬರನ್ನು ಬಿಟ್ಟು, ಅವರು 5ನೇ ಕಕ್ಷದಲ್ಲಿ ಸೇರಿದಂತಹ ಮಹಾರುದ್ರರು, ಅವರನ್ನು ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಮತ್ತು ಮಹಾನಂದ ಕನ್ಫ್ಯೂಸ್ 5ನೇ ರುದ್ರರಿಗೆ ಹೆಸರು ಮಹಾನ್ ಅಂತ ಹೆಸರಿದೆ. ಸೊ ಅದು ಬೇರೆ ಅಂದ್ರೆ ಉಮಾಪತಿ ರುದ್ರರು ಅವರು 5ನೇ ಕಕ್ಷದಲ್ಲಿ ಸೇರಿದವರು. ಮಿಕ್ಕವರೆಲ್ಲರೂ ಕೂಡ 10 ಮಂದಿ ರುದ್ರರು ಕೂಡ ಇಲ್ಲಿ 18ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಸೊ ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಸೊ ಈ 11 ಮಂದಿ ರುದ್ರರ ಸಮಾಚಾರವನ್ನು ಹೇಳಿದ ಮೇಲೆ ಅವರ ಅವತಾರಗಳ ವಿಷಯವನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ನೆಕ್ಸ್ಟ್ ಪದ್ಯದಲ್ಲಿ ಇಲ್ಲಿ ಸಂಕರ್ಷಣ ಹೊಡೆದ ವ್ಯಾಖ್ಯಾನದಲ್ಲಿ ಅದಷ್ಟು ಸರಿಯಾಗಿ ಕೊಟ್ಟಿಲ್ಲ, ಅದು ಪಂಚರತ್ನ ಪ್ರಕಾಶದಲ್ಲಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪದ್ಯ ಈ 27ನೇ ಪದ್ಯ, ಭೂರ್ಯದೈಕ ಪದಾಹ್ವ ಅಹಿರ್ಬುದ್ನಿ ಈರೈದು ರುದ್ರಗಣ ಸಂಯುತ ಭೂರಿಶ್ರವನೆಂದೆನಿಪ ಶಲ ವಿರೂಪಾಕ್ಷ ನಾಮಕನು ಸೂರಿಕೃಪ ವಿಷ್ಕಂಭ ಸಹದೇವ ರಣಾಗ್ರಣಿ ಸೋಮದತ್ತನು ತಾ ರಚಿಸಿದ ದ್ವಿರೂಪ ಧರೆಯೊಳು ಪತ್ರತಾಪಕನು ಅನ್ನುವ ಪದ್ಯ. ಇದು ನಾನು ಹೇಳಿದಂತೆ ಸಂಕರ್ಷಣ ಒಡೆಯರ ವ್ಯಾಖ್ಯಾನ ಪುಸ್ತಕದಲ್ಲಿ ಸ್ವಲ್ಪ ಅಂದ್ರೆ ಸಂಕರ್ಷಣ ಒಡೆಯರು ಅವರು ಸ್ವತಃ ವ್ಯಾಖ್ಯಾನ ಬರೆದಿಲ್ಲ, ಅವರು ಶಿಷ್ಯಂದರು ಅದನ್ನು ನೋಟ್ ಮಾಡಿಕೊಂಡು ಬರೆಯುವಾಗ ಅದು ಸ್ವಲ್ಪ ಸರಿಯಾಗಿ ಬರೆದಿಲ್ಲ ಅದು. ಸೊ ಇದನ್ನು ನಾವು ಪಂಚರತ್ನ ಪ್ರಕಾಶಕದಲ್ಲಿ ಅದನ್ನು ಸರಿಯಾಗಿ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಇಲ್ಲಿ ಭೂರಿ ಅಜೈಕ ಪದಾಹ್ವ ಅಂತ ಹೇಳಿ, ಅಂದ್ರೆ ಭೂರಿ ನಾಮಕ ರಾಜ, ಒಂದು ರಾಜನ ಹೆಸರು ಭೂರಿ ಅಂತ ಹೆಸರಿರುವಂತಹ ರಾಜ, ಆ ರಾಜನಾಗಿ ಈ ಅಜೈಕ ಪದ ಅನ್ನುವ ಅಜೈಕ ಪಾದ ಇಲ್ಲ ಅಜೈಕ ಪದ ಅನ್ನುವ ಹೆಸರಿರುವಂತಹ ರುದ್ರದೇವರು, ನಾ 11 ಮಂದಿ ರುದ್ರರಲ್ಲಿ ಒಬ್ಬರು ಅಜೈಕ ಪಾದ ಅಂತ ನೋಡಿದ್ದೀವಿ. ಅಜೈಕ ಪಾದ ಅಂತ ಕರೆಯಲ್ಪಡುವಂತಹ ಆ ರುದ್ರದೇವರು ಭೂರಿ ಅಂತ ಹೆಸರಿರುವ ರಾಜನಾಗಿ ಅವತಾರ ಮಾಡಿದ್ದಾರೆ. ಅದಾದ ಮೇಲೆ ಅಹಿರ್ಬುದ್ನಿ ಈರೈದು ರುದ್ರಗಣ ಸಂಯುತ ಅಂತೇಳಿ, ಅಹಿರ್ಬುದ್ನಿ ಅಂತ ಹೇಳಿದ್ರೆ ಅಹಿರ್ಬುದ್ನಿ ಅನ್ನುವ ಒಂದು ರುದ್ರರ ಹೆಸರು. ಇವರು ಈರೈದು ರುದ್ರಗಣ ಸಂಯುತ ಅಂತೇಳಿ ಅಂದ್ರೆ 10 ಜನ ರುದ್ರಗಣ ಆವೇಶದಿಂದ, ಅಂದ್ರೆ ಇವರು 10 ಜನ ರುದ್ರಗಣ ಆವೇಶದಿಂದಲೂ ಕೂಡಿದವರಾಗಿದ್ದಾರೆ. ಭೂರಿಶ್ರವ ಅಂಬೋ ರಾಜನ ಅವತಾರ. ಸೊ ಅಹಿರ್ಬುದ್ನಿ ಈರೈದು ರುದ್ರಗಣ ಸಂಯುತ ಭೂರಿಶ್ರವನೆಂದೆನಿಪಾ ಅಂತ ನಾವು ಒಟ್ಟಿಗೆ ನೋಡಬೇಕು. ಭೂರಿ ಅದೇಕ ಪದಾಹ್ವ ಅಹಿರ್ಬುದ್ನಿ ಈರೈದು ರುದ್ರಗಣ ಸಂಯುತ ಭೂರಿಶ್ರವನೆಂದೆನಿಪ. ಸೊ ಆ ಸ್ಪ್ಲಿಟ್ ಆಗಿದ್ದವಾಗ ನಾವು ತಗೋಬೇಕು. ಸೊ ಈ ವಿಧವಾಗಿ ಅಹಿರ್ಬುದ್ನಿ ಅಂತ ಕರೆಯಲ್ಪಡುವ ರುದ್ರದೇವರು ಈ 10 ರುದ್ರಗಣರ ಜೊತೆಯಲ್ಲಿ ಕೂಡಿದವರಾಗಿ ಭೂರಿಶ್ರವ ಅನ್ನುವ ರಾಜನ ಅವತಾರವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ನಮಗೆ ಇಂಪಾರ್ಟೆಂಟ್ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅಹಿರ್ಬುದ್ನ ಸರ್ವರುದ್ರೈಶ್ಚ ಯುಕ್ತ ಭೂರಿಶ್ರವಾಖ್ಯ ಸೋಮದತ್ತಸ್ಯ ಪುತ್ರ ತೇಷಾಂ ಮಧ್ಯೆ ಬಲವಾನ್ ವಿಷ್ಣು ಭಕ್ತ ಭೂರಿಶ್ರವ ಸರ್ವರುದ್ರೈ ಋತತ್ವಾತ್ ಅಂಥೇಳಿ ಈ ವಿಧವಾಗಿ ಎಲ್ಲ ರುದ್ರರ ಆವೇಶ 10 ರುದ್ರರ ಆವೇಶದಿಂದ ಕೂಡಿದವರಾಗಿ ಭೂರಿಶ್ರವ ಅನ್ನುವ ರಾಜನಾಗಿ ಅಹಿರ್ಬುದ್ನಿ ಅವತಾರವನ್ನು ಮಾಡಿದ್ದಾರೆ. ಅದಾದ ಮೇಲೆ ಶಲ ವಿರೂಪಾಕ್ಷ ನಾಮಕನು, ವಿರೂಪಾಕ್ಷ ಅಂತ ಕರೆಯಲ್ಪಡುವ ರುದ್ರರು. ವಿರೂಪಾಕ್ಷ ನಾವು ಆ ಹೆಸರುಗಳನ್ನು ನೋಡಿದಾಗ ಅಲ್ಲಿ ಬಹುರೂಪ ಅಂತ ಕರೆಯಲ್ಪಡುವಂತಹ ಬಹುರೂಪ ಅನ್ನುವ ರುದ್ರದೇವರು ವಿರೂಪಾಕ್ಷ. ಸೊ ಬಹುರೂಪ ಅಂದ್ರೆ ವಿರೂಪಾಕ್ಷ ಅಂದ್ರೆ ಒಬ್ಬರೇ. ಸೊ ಒಂದೇ ಹೆಸರು, ಅಂದ್ರೆ ಒಂದೇ ರುದ್ರನ ಹೆಸರು, ಎರಡು ಹೆಸರುಗಳು, ವಿರೂಪಾಕ್ಷ ಅನ್ನುವ ಹೆಸರು, ಬಹುರೂಪ ಅನ್ನುವ ಹೆಸರು. ಈ ರುದ್ರದೇವರು ವಿರೂಪಾಕ್ಷ ನಾಮಕರ ರುದ್ರದೇವರು, ಅಂದ್ರೆ ಬಹುರೂಪ ನಾಮಕ ರುದ್ರದೇವರು, ಅವರು ಶಲ ಅನ್ನುವ ರಾಜನ, ಶಲ ಅನ್ನುವ ಒಂದು ರಾಜನ ಹೆಸರು, ಶಲ ಅನ್ನುವ ರಾಜನಾಗಿ ಅವತಾರ ಮಾಡಿದ್ದಾರೆ. ಅದೇ ವಿಧವಾಗಿ ಸೊ ಶಲ ವಿರೂಪಾಕ್ಷ ನಾಮಕನು, ಭೂರಿ ಅಜೈಕ ಪದಾಹ್ವ ಅಹಿರ್ಬುದ್ನಿ ಈರೈದು ರುದ್ರಗಣ ಸಂಯುತ ಭೂರಿಶ್ರವನೆಂದಿನಿಪ ಶಲ ವಿರೂಪಾಕ್ಷ ನಾಮಕನು. ಸೊ ಈ ಮೂರನೇ ಸಮಾಚಾರ, ವಿರೂಪಾಕ್ಷ ನಾಮಕ ರುದ್ರ ಶಲ ಮಹಾರಾಜನಾಗಿ, ಶಲರಾಜನಾಗಿ ಅವತಾರ ಮಾಡಿದ್ದಾರೆ. ಸೂರಿ ಕೃಪ ವಿಷ್ಕಂಭ ಸಹದೇವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಷ್ಕಂಭ ಅನ್ನುವ ಇನ್ನೊಂದು ರುದ್ರ ಹೆಸರು, ವಿಷ್ಕಂಭ ಅಂತ. ವಿಷ್ಕಂಭಾಖ್ಯೋ ರುದ್ರ ಏವ ಪೃಥಿವ್ಯಾಂ ಶಾರದ್ವತ ಪುತ್ರತಾಮಾಪ್ಯ ಜಗ್ನೆ ಅಂತೇಳಿ. ಕೃಪೋ ನಾಮ ಕೃಷ್ಣ ಭಕ್ತೋ ಮಹಾತ್ಮ ಭೀಷ್ಮಾನುವರ್ತಿ ಧೃತರ ರಾಷ್ಟ್ರಾನುವರ್ತಿ ಅಂತೇಳಿ ನಮಗೆ ಮಹಾಭಾರತದಲ್ಲಿ ಬರುವಂತಹ ಸಮಾಚಾರ ಅಲ್ಲಿ ಹೇಳ್ತಾ ಇದ್ದಾರೆ. ಸೂರಿ ಅಂದ್ರೆ ಜ್ಞಾನಿ ಅಂತ ಅರ್ಥ, ಜ್ಞಾನಿಗಳಾದ ಕೃಪಾಚಾರ್ಯರು ಒಳ್ಳೆ ಜ್ಞಾನಿಗಳಾಗಿದ್ದಾರೆ. ಸೊ ಅವರು ದ್ರೋಣಾಚಾರ್ಯರಿಗೆ ಬಹಳ ಹತ್ತರನೇ ಇರ್ತಾರೆ. ಸೊ ಭೀಷ್ಮಾಚಾರ್ಯರಿಗೆ ಅರ್ಥ ಅನುವರ್ತಿಯಾಗಿರ್ತಾರೆ, ಧೃತರಾಷ್ಟ್ರನಿಗೆ ಅನುವರ್ತಿಯಾಗಿರುವಂತಹ ಈ ಕೃಪಾಚಾರ್ಯರು, ಅವರೇ ಈ ವಿಷ್ಕಂಭ ನಾಮಕ ರುದ್ರನ ಅವತಾರ. ಸೊ ವಿಷ್ಕಂಭ ಅಂತ ಕರೆಯಲ್ಪಡುವಂತಹ ರುದ್ರ ದೇವರು ಹನ್ನೊಂದು ಏಕಾದಶ ರುದ್ರಲ್ಲಿ ಒಬ್ಬರಾದ ವಿಷ್ಕಂಭರು, ಅವರೇ ಈ ವಿಧವಾಗಿ ಕೃಪಾಚಾರ್ಯರಾಗಿ, ಜ್ಞಾನಿ ಆದಂತಹ ಕೃಪಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ. ಸೊ ಅದನ್ನ ನಾವು ತಿಳ್ಕೋಬೇಕು. ಸೊ ವಿಷ್ಕಂಭಾಖ್ಯೋ ರುದ್ರ ಏವ ಪೃಥಿವ್ಯಾಂ ಶಾರದ್ವತ ಪುತ್ರನಾಮಾಪ್ಯ ಜಗ್ನೆ ಅಂತೇಳಿ. ಕೃಪೋ ನಾಮ ಕೃಷ್ಣ ಭಕ್ತೋ ಮಹಾತ್ಮ ಭೀಷ್ಮಾನುವರ್ತಿ ಧೃತರಾಷ್ಟ್ರ ಅನುವರ್ತಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪತ್ರತಾಪಕನ ವಿಷಯವನ್ನು ಹೇಳ್ತಾರೆ. ಸೂರಿ ಕೃಪ ವಿಷ್ಕಂಬ ಸಹದೇವ ರಣಾಗ್ರಣಿ ಸೋಮದತ್ತನು ಅಂತೇಳಿ. ತಾರಸಿದ ದಿರೂಪ ಧರೆಯಳು ಪತ್ರನಾಮಕನ, ಪತ್ರತಾಪಕನು. ಇಲ್ಲಿ ಪತ್ರತಾಪಕ ಅಂತ ಕರೆಯಲ್ಪಡುವಂತಹ ರುದ್ರದೇವರು ಯಾರಿದ್ದಾರೋ ಅವರು ತಾರಸಿದ ದಿರೂಪ ಧರೆಯಳು. ತಾನು ಮೂರು ಎರಡು ಅವತಾರ, ದ್ವಿರೂಪ ಅಂದ್ರೆ ಎರಡು. ತಾ ರಚಿಸಿದ ದ್ವಿರೂಪ ಧರೆಯಳು, ಧರೆ ಭೂಮಿಯೊಳಗೆ ತಾ ರಚಿಸಿದ, ತಾನು ಧಾರಣೆ ಮಾಡಿದ ದ್ವಿರೂಪ ಎರಡು ರೂಪಗಳನ್ನು ಧಾರಣೆ ಮಾಡಿದ, ತಾ ರಚಿಸಿದ ಅಂದ್ರೆ ತಾನು ಧಾರಣೆ ಮಾಡಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಎರಡು ಅವತಾರಗಳನ್ನು ತಾಳಿದ್ದಾರೆ ಅಂತೇಳಿ. ಆ ಎರಡು ಅವತಾರಗಳು ಯಾವುದಂತ ಹೇಳಿದ್ರೆ, ರಣಾಗ್ರಣಿಯಾದ ಸಹದೇವನು, ರಣರಂಗದಲ್ಲಿ ಪರಾಕ್ರಮಶಾಲಿಯಾಗಿರುವಂತಹ ಸಹದೇವನಾಗಿ ಒಂದು ಅವತಾರ. ಸೊ ಈ ಪತ್ರತಾಪಕ ಅಂತ ಕರೆಯಲ್ಪಡುವಂತಹ ರುದ್ರದೇವರು ರಣರಂಗದಲ್ಲಿ ಶೂರನಾಗಿರುವಂತಹ ಸಹದೇವನಾಗಿ ಒಂದು ಅವತಾರವನ್ನು ಮಾಡಿದ್ದಾರೆ. ಅದಾದ ಮೇಲೆ ಸೋಮದತ್ತ ಅನ್ನುವ ಇನ್ನೊಂದು ಅವತಾರ, ಸೋಮದತ್ತ ಅನ್ನುವ ಅವತಾರ ಅದಕ್ಕೆ ಪ್ರಮಾಣ ರೂಪಕವಾಗಿ ಕೊಡ್ತಾ ಇದ್ದಾರೆ. ಪತ್ರತಾಪಾಖ್ಯಶ್ಚ ರುದ್ರ ಏವ ಬಾಹ್ಲೀಕ ಪುತ್ರತ್ವಂ ಅವಾಪ್ಯ ಜಗ್ನೆ. ಬಾಹ್ಲೀಕ ರಾಜನ ಮಗನಾಗಿ, ಬಾಹ್ಲೀಕ ರಾಜನ ಮಗನೇ ಸೋಮದತ್ತ ಅಂತ ಕರೆಯಲ್ಪಡುವಂತಹ ರಾಜ. ಸೊ ಬಾಹ್ಲೀಕ ರಾಜನ ಮಗನಾದ ಸೋಮದತ್ತನು ಯಾರು ಅಂತ ಹೇಳಿದರೆ, ಈ ಪತ್ರತಾಪಕನು ರುದ್ರದೇವರೇ ಆ ವಿಧವಾಗಿ ಅವತಾರ ಮಾಡಿದ್ದಾರೆ ಸೋಮದತ್ತನು. ಸೊ ಪತ್ರತಾಪಾಖ್ಯಸ್ಥ ರುದ್ರ ಏವ ಬಾಹ್ಲೀಕ ಪುತ್ರತ್ವ ಅವಾಪ್ಯ ಜಗ್ನೆ, ಜಗ್ನೆ ಅಂತ ಹುಟ್ಟಿದ್ದಾರೆ. ಸ ಸೋಮದತ್ತೋ, ಅವನೇ ಸೋಮದತ್ತ ಅಂತ ಕರೆಯಲ್ಪಟ್ಟಿದ್ದಾನೆ. ಹರಿಭಕ್ತವರ್ಯ, ದೊಡ್ಡ ಹರಿಭಕ್ತನಾಗಿದ್ದಾನೆ. ವಾಯೌ ಸುನಿಷ್ಠ ಖೇನ ತುಲ್ಯ ಸದೈವ. ಖೇನ ಖೇನ ಅಂತ ಹೇಳಿದ್ರೆ ಖ ಅಂದ್ರೆ ಆಕಾಶ, ಆಕಾಶಕ್ಕೆ ಅಭಿಮಾನಿಯಾದ ವಿಘ್ನೇಶ್ವರ, ವಿಘ್ನೇಶ್ವರನ ಕಕ್ಷಕ್ಕೆ ಸೇರಿದವರು ಅಂದ್ರೆ ಹದಿನೆಂಟನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ ಅಂಥೇಳಿ. ಹರಿಭಕ್ತವರ್ಯ ವಾಯೌ ಸುನಿಷ್ಠ, ವಾಯುದೇವರಲ್ಲಿ ಭಕ್ತಿ ಉಳ್ಳವರಾಗಿದ್ದಾರೆ ಅಂತಹ. ಖೇನ ತುಲ್ಯ ಸದೈವ ಅಂದ್ರೆ ಆಕಾಶ ಅಭಿಮಾನಿಯಾದ ವಿಘ್ನೇಶ್ವರನ ಸಮಾನ ಕಕ್ಷದಲ್ಲಿ ಇರುವಂತಹವರಾಗಿದ್ದಾರೆ. ಸ ಏವ ರುದ್ರೋ ಪತ್ರತಾಪಾಖ್ಯ ವೀಂದ್ರ ಪುನಃ ಜರಾಸಂಧ ಸತತ್ವಮವಾಪ ಸ ಕೃಷ್ಣ ಭಕ್ತೋ ಸಹದೇವೇತಿ ಸಂಗ್ನೋ ಅಶ್ವಿನ್ ಅವತಾರಾತ್ಮ ಸಹದೇವಶ್ಚ ಭಿನ್ನ ಗಾರುಡ ಬ್ರಹ್ಮಕಾಂಡ ಅಧ್ಯಾಯ. ಅದರ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಅವರ ಅವತಾರಗಳನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ಇಲ್ಲಿಗೆ ಈ ಏಕಾದಶ ರುದ್ರ ಅವತಾರಗಳ ಸಮಾಚಾರವನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೆ ದೇವಶಕ್ರನು ರುಕ್ರಮ ಮಿತ್ರ ವರುಣ ಪಜ್ಜನ್ಯ ಭಗ ಪೂಷಾ ವಿವಸ್ವನು ಸವಿತೃ ಧಾತ ಅರ್ಯಮ ತ್ವಷ್ಟೃ ದೇವಕೀ ಸುತನಲಿ ಸವಿತೃ ಭಾವಸು ಸುತ ಭಾನು ಎನಿಸುವ ಜಾವನಪಯಿತ ವೀರಸೇನನು ತ್ವಷ್ಟೃನಾಮಕನು ಅಂಥೇಳಿ. ಇಲ್ಲಿ ನಮಗೆ ಮುಂಚೆ ಏಕಾದಶ ರುದ್ರ ಸಮಾಚಾರವನ್ನು ಹೇಳಿದಂತೆ ಇಲ್ಲಿ ನಮಗೆ ದ್ವಾಷ ಆದಿತ್ಯರ ಸಮಾಚಾರವನ್ನು ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ದೇವಶಕ್ರನು ಇಂದ್ರದೇವನು ಗುರುಕ್ರಮ ಮಿತ್ರ ವರುಣ ಪಜ್ಜನ್ಯ ಭಗ ಪೂಷ ವಿವಸ್ವನು ಸವಿತೃು ಧಾತ ಅರ್ಯಮ ತ್ವಷ್ಟ್ರು ಈ ರೀತಿ ದ್ವಾದಶ ಆದಿತ್ಯರು ಅಂತೇಳಿ. ಸೊ ಇಲ್ಲಿ ದ್ವಾದಶ ಆದಿತ್ಯರ 12 ಮಂದಿ ಆದಿತ್ಯರ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಈ 12 ಮಂದಿ ಆದಿತ್ಯರ ಒಳಗೆ ಬೇರೆ ಅವರು ದ್ವಾದಶಾತಿಥ್ಯರಲ್ಲಿ ಬೇರೆ ಕಕ್ಷಕ್ಕೆ ಸೇರಿದವರು ಎಲ್ಲರೂ. ಏಕಾಶರುದ್ರ ಸಮಾಚಾರ ಸ್ವಲ್ಪ ಸಿಂಪಲ್, ಅದರಲ್ಲಿ ಒಂದು ಉಮಾಪತಿ ರುದ್ರನ್ನು ಬಿಟ್ಟು ಮಿಕ್ಕವರೆಲ್ಲ ಕೂಡ ಒಂದೇ ಕಕ್ಷದಲ್ಲಿ 18ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಆದರೆ ಈ ದ್ವಾದಶಾತಿಥ್ಯರು 12 ಮಂದಿ ಆದಿತ್ಯರು ಇವರ ಒಳಗೆ ಬೇರೆ 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 ಕಕ್ಷಗಳಲ್ಲಿ ಬೇರೆ ಬೇರೆ ಅವರು ಸೇರಿದವರಾಗಿದ್ದಾರೆ. ಅಂದರೆ ಜಸ್ಟ್ ನಾಟ್ ಓನ್ಲಿ ಜಸ್ಟ್ ಇನ್ ಟೂ ಕಕ್ಷಾಸ್ ಬಟ್ ಮೋರ್ ದ್ಯಾನ್ ಟೂ, ಎರಡು ಕಕ್ಷಗಳಿಗಿಂತ ಮೇಲಿನ ಅಂದರೆ ಮೋರ್ ದ್ಯಾನ್ ಟೂ ಕಕ್ಷಾಸ್ ಅದರಲ್ಲಿದ್ದಾರೆ. ಸೊ ಅವರ ಸಮಾಚಾರವನ್ನೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಇಂದ್ರದೇವರು ಕೂಡ ದ್ವಾದಶಾತಿಯಲ್ಲಿ ಒಬ್ಬರು ಅವರು ಆದವರು. ಇಂದ್ರದೇವರು ಗುರುಕ್ರಮ ಅಂತ ಕರೆಯಲ್ಪಡುವಂತಹ ಅವರು. ಗುರುಕ್ರಮ ಯಾರಂತ ಹೇಳಿದ್ರೆ ಪರಮಾತ್ಮನೇ ಗುರುಕ್ರಮ. ಸೊ ವಿಧವಾಗಿ ಗುರುಕ್ರಮ ಮಿತ್ರ ವರುಣ ಪಜ್ಜನ್ಯ ಭಗ ಪೂಷ ವಿವಸ್ವನ್ ಸವಿತೃು ಧಾತ ಅರ್ಯಮ ತ್ವಷ್ಟ್ರು ಅಂತ ಕರೆಯಲ್ಪಡುವಂತಹ 12 ಮಂದಿ ಆದಿತ್ಯರಲ್ಲಿ. ಸೊ ಇದರಲ್ಲಿ 6 ಮಂದಿ ಬೇರೆ ಕಕ್ಷಕ್ಕೆ ಹೋಗಿದವರು. ಸೊ ಮಿಕ್ಕ 6 ಮಂದಿ ಈ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಸೊ 12 ಮಂದಿ ಆದಿತ್ಯರ ಒಳಗೆ ಬೇರೆ ಕಕ್ಷದವರು ಹೋಗ್ತಾ ಪರಮಾತ್ಮ ಸರ್ವೋತ್ತಮನಾದ ಪರಮಾತ್ಮ ಗುರುಕ್ರಮ ಅನ್ನುವ ಹೆಸರಿನಲ್ಲಿರುವಂತಹ ಪರಮಾತ್ಮನೇ ಸ್ವತಃ ಅವನು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, 1ನೇ ಕಕ್ಷದಲ್ಲಿ ಸೇರಿದವನಾಗಿದ್ದಾನೆ. ಸೊ ಗುರುಕ್ರಮ ನಾಮಕ ಆದಿತ್ಯ, ಆದಿತ್ಯ ಅನ್ನುವ ಶಬ್ದಕ್ಕೆ ಸೂರ್ಯ ಸೂರ್ಯ ಅಂತಲೂ ದ್ವಾದಶ ಆದಿತ್ಯರು ಇಲ್ಲ ದ್ವಾದಶ ಸೂರ್ಯರು ಅಂತ ಹೇಳ್ತಾರೆ. ಸೂರ್ಯರು ಅಂತ ಶಬ್ದ ಪ್ರಯೋಗ ಮಾಡಿದ್ರು, ಆದಿತ್ಯ ಅಂತ ಶಬ್ದ ಪ್ರಯೋಗ ಮಾಡಿದ್ರು ಕೂಡ ಇದು ಒಂದು ಗ್ರೂಪಿಂಗ್ ಇದ್ದಂತೆ. ಸಿ ಈ ದ್ವಾದಶ ಆದಿತ್ಯರು ಕೂಡ ಎಲ್ಲರೂ ಒಂದೇ ಕಕ್ಷದಲ್ಲಿ ಸೇರಿದವರ ಅಲ್ಲ. ಇದರಲ್ಲಿ ಗುರುಕ್ರಮ ನಾಮಕ ಪರಮಾತ್ಮನು 1ನೇ ಕಕ್ಷ ಸರ್ವೋತ್ತಮನಾಗಿದ್ದಾನೆ. ಸೂರ್ಯ ಆದಿತ್ಯ ಅಂತ ಪ್ರಯೋಗ ಮಾಡಿದ್ರು ಕೂಡ ಈ ದ್ವಾದಶ ಆದಿತ್ಯರಿಗೆ 12 ಮಂದಿ ಒಳಗೆ ಗುಂಪಿಗೆ ಸೇರಿದವರಂತ ನಾವು ಗಣನ ಮಾಡಬೇಕಷ್ಟೇ. ಸೊ ಸಾಕ್ಷಾತ್ ಪರಮಾತ್ಮ ಗುರುಕ್ರಮ ನಾಮಕನಾಗಿ 1ನೇ ಕಕ್ಷದಲ್ಲಿ ಸೇರಿ ಸರ್ವೋತ್ತಮನಾಗಿದ್ದಾನೆ. ಆದಿತ್ಯ ಇಲ್ಲ ಸೂರ್ಯ ಅನ್ನೋ ಶಬ್ದ ಪ್ರಯೋಗ ಮಾಡ್ತೀವಿ ಅಷ್ಟೇ. ಅದೇ ವಿಧವಾಗಿ 2ನೇ ಆದಿತ್ಯ ಅಂದ್ರೆ ತಗೊಂಡ್ರೆ ಶಕ್ರ ನಾಮಕ ಸೂರ್ಯ ಇಂದ್ರದೇವರು. ಶಕ್ರ ಅಂತ ಹೇಳಿದ್ರು ಇಂದ್ರ ಅಂತ ಹೇಳಿದ್ರು ಒಂದೇ, ಇಂದ್ರನಿಗೆ ಶಕ್ರ ಅನ್ನೋ ಹೆಸರಿದೆ. ಶಕ್ರ ನಾಮಕ ಸೂರ್ಯ ಇಂದ್ರದೇವರು. ಸೊ ಈ ಇಂದ್ರದೇವರು 8ನೇ ಕಕ್ಷದಲ್ಲಿ ಸೇರಿದವರು. ಮನ್ಮಥ ಇಂದ್ರ ಇವರಿಬ್ಬರು ಕೂಡ 8th ಕಕ್ಷ 8ನೇ ಕಕ್ಷೆಗೆ ಸೇರಿದವರು ಅಂತ ನೋಡಿದ್ದೀವಿ ನಾವು. ಸೊ ಈ ಶಕ್ರ ನಾಮಕ ಆದಿತ್ಯ ಆಗಿದ್ದಾನೋ ಆ ಇಂದ್ರದೇವರು 8ನೇ ಕಕ್ಷ 8th ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಅದಾದ ಮೇಲೆ ಸೂರ್ಯ ವಿವಸ್ವಾನ್ ನಾಮಕ ಸೂರ್ಯ ಪ್ರಸಿದ್ಧನಾಗಿರುವಂತಹ ಸೂರ್ಯದೇವರು ಸೂರ್ಯಚಂದ್ರನ್ನು ನಾವು ನೋಡಿದ್ದೀವಿ. ಅವರು 12th ಕಕ್ಷೆ. ಸೊ 12ನೇ ಕಕ್ಷದಲ್ಲಿ ಸೇರಿದಂತಹ ವಿವಸ್ವಾನ್ ನಾಮಕ ಸೂರ್ಯ ಹೀ ಬಿಲಾಂಗ್ಸ್ ಟು 12th ಕಕ್ಷೆ. ಸೊ ವಿವಸ್ವಾನ್ ಇಲ್ಲ ಪ್ರಸಿದ್ಧನಾಗಿರುವಂತಹ ಸೂರ್ಯ ಆತ 12ನೇ ಕಕ್ಷ 12th ಕಕ್ಷದಲ್ಲಿ ಸೇರಿದರಾಗಿದ್ದಾರೆ. ಅದಾದ ಮೇಲೆ ವರುಣ, ವರುಣ ಅನ್ನುವ ದ್ವಾದಶಾತಿಯಲ್ಲಿ ವರುಣದೇವರು ಬರ್ತಾರೆ. ಸೊ ವರುಣದೇವರು ಅವರು ನಾವು ನೋಡಿದ್ದೀವಿ 13ನೇ ಕಕ್ಷೆ. ಸೊ 4ನೇವರಾದಂತಹ ಆದಿತ್ಯರು ಅವರು ವರ್ಣ ನಾಮಕ ಸೂರ್ಯ ಅವರು 13th ಕಕ್ಷ 13ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಅದಾದ ಮೇಲೆ ಮಿತ್ರ ನಾಮಕ ಸೂರ್ಯ, ಮಿತ್ರ ಅಂತ ಕರೆಯಲ್ಪಡುವಂತಹ ಸೂರ್ಯದೇವರು ಅವರು 17th 17ನೇ ಕಕ್ಷೆ. ಅದು ನೋಡಿದ್ದೀವಿ ನಾವು, ಮಿತ್ರನಾಮಕ ಸೂರ್ಯ ಮಿತ್ರನಾಮಕ ಸೂರ್ಯ ಅವತಾರಗಳು ಕೂಡ ನೋಡಿದ್ದೀವಿ ನಾವು. ಸೊ ಈ ಮಿತ್ರನಾಮಕ ಅಂತ ಮಿತ್ರ ಅಂತ ಕರೆಯಲ್ಪಡುವಂತಹ ಆದಿತ್ಯರ ಒಳಗೆ ಒಬ್ಬರಾದಂತಹ ಇವರು, ಇವರು 17ನೇ ಕಕ್ಷೆ. ಸೊ 17ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಇದು ಮಿತ್ರನಾಮಕ ಸೂರ್ಯ. ಅದಾದ ಮೇಲೆ 20ನೇ ಕಕ್ಷೆ ನೋಡ್ರಿ, ಈ 17ನೇ ಕಕ್ಷದವರ ಸಮಾಚಾರವನ್ನು ಹೇಳ್ತಾ ಇದ್ದೀವಿ. ಸೊ ಕೆಲವು ಜನ ಮಂದಿ ಈವನ್ ಲೋಯರ್ ದ್ಯಾನ್ ದಿ 18ನೇ ಅಂದ್ರೆ 20ನೇ ಕಕ್ಷದಲ್ಲಿ ಸೇರಿದವರು 6ನೇ ಅವರಾದ ಪರ್ಜನ್ಯ ನಾಮಕ ಸೂರ್ಯ ಹಿ ಬಿಲಾಂಗ್ಸ್ ಟು 20th ಕಕ್ಷೆ, ವಿಚ್ ಇಸ್ ಇವನ್ ಬಿಲೋ 18ನೇ. ಸೊ 18ನೇ ಕಕ್ಷದಲ್ಲಿ ಮಿಕ್ಕವರೆಲ್ಲರಿದ್ರು ಕೂಡ ಈ 6ನೇ ಅವರಾದ ಪರ್ಜನ್ಯ ನಾಮಕ ಸೂರ್ಯ ಹಿ ಬಿಲಾಂಗ್ಸ್ ಟು 20th ಕಕ್ಷೆ. ಈ ವಿಧವಾಗಿ ಈ 6 ಮಂದಿ ಕೂಡ ಬೇರೆ ಬೇರೆ ಕಕ್ಷಗಳಿಗೆ ಹೋಗಿದ್ದಾರೆ. ಮಿಕ್ಕ 6 ಮಂದಿ, ಉಳಿದ 6 ಮಂದಿ ಈ 18ನೇ ಕಕ್ಷೆ 18ನೇ ಕಕ್ಷದಲ್ಲಿ, ದ ಅದರ್ 6 ದೇ ಬಿಲಾಂಗ್ ಟು 18ನೇ ಕಕ್ಷೆ. ಸೊ ಈ 6 ಮಂದಿನ ಬಿಟ್ಟು ಮಿಕ್ಕ 6 ಮಂದಿ ಕೂಡ ಈ 18ನೇ ಕಕ್ಷದಲ್ಲಿ ಸೇರಿದವರು ಅಂತ ನಾವು ತಿಳ್ಕೋಬೇಕು. ಸೊ ಅನ್ಯ ಕಕ್ಷದಲ್ಲಿ ಸೇರಿದ ಆ 6 ಮಂದಿನ ಬಿಟ್ಟು ಈ ಮಿಕ್ಕ 6 ಮಂದಿ, ದ ರೆಸ್ಟ್ 6 ಫ್ರಮ್ ದಿ ದ್ವಾದಶ ಆದಿತ್ಯ, 12 ಮಂದಿ ಆದಿತ್ಯರ ಒಳಗಿರುವಂತಹ ಈ ಮಿಕ್ಕ 6 ಮಂದಿ ಕೂಡ ಈ 18ನೇ 18ನೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಇಲ್ಲಿ ಸವಿತೃು 9ನೇ ಸಂಖ್ಯನಾದ 9th ಆದಿತ್ಯ, 9ನೇ ಆದಿತ್ಯನೇ ಯಾರಿದ್ದಾನೋ ಹದಿನೆಂಟನೇ ಕ್ಷರದಲ್ಲಿ ಸೇರಿದಂತಹ ಸವಿತೃ ಅಂತ ಕರೆಯಲ್ಪಡುವಂತಹ ಆದಿತ್ಯ, ಸೊ ಸವಿತೃ ವಿಭಾವ ಸವಿತೃ ನಾಮಕನಾದಂತಹ ವಿಭಾವಸು ಸೂರ್ಯನು ದೇವಕಿ ಸುತ್ತನಲ್ಲಿ ದೇವಕಿ ಪುತ್ರನಾದ ಶ್ರೀಕೃಷ್ಣ ದೇವರಲ್ಲಿ ಸುತ ಪುತ್ರನಾದ ಭಾನು ಅಂತ ಕರೆಯಲ್ಪಡುವಂತಹ ಅವನಾಗಿದ್ದಾನೆ. ತ್ವಷ್ಟೃ ನಾಮಕನು, ಸೊ ಅದೇ ವಿಧವಾಗಿ ಹನ್ನೆರಡನೇ ಸಂಖ್ಯೆ ಆಗಿರುವಂತಹ ತ್ವಷ್ಟೃ ಅಂತ ಕರೆಯಲ್ಪಡುವಂತಹ ಸೂರ್ಯ ಜ್ಯಾವನಪ ಜವನ ಸಂಬಂಧಿ, ಜ್ಯಾವನ ಅಂದರೆ ಯಮದೂತ ಅಂತ ತಾತ್ಪರ್ಯ. ಈ ಯಮದೂತರನ್ನು ಪಾಲಿಸತಕ್ಕ ಯಮದೇವರು, ಸೊ ಯಮದೇವರ ಈತ ಆವೇಶದಿಂದ ಯುಕ್ತನಾದ ವೀರಸೇನ ಅಂತ ಅವತಾರ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಎರಡು ಅವತಾರಗಳನ್ನು ಹೇಳಿದ್ದಾರೆ. ಮಿಕ್ಕ ಆರು ಮಂದಿ ಆದಿತ್ಯರ ಒಳಗೆ ಇರುವವರ ಆ ಸವಿತೃ ಅಂತ ಕರೆಯಲ್ಪಡುವಂತಹ ಒಂಬತ್ತನೇ ಆದಿತ್ಯನಿಗೆ ಇಲ್ಲ ಸೂರ್ಯನಿಗೆ, ಆದಿತ್ಯ ಸೂರ್ಯ ಅಂತ, ಈ ನೈನ್ತ್ ದಟ್ ಪರ್ಸನ್ ಈಸ್ ಅವನು ವಿಭಾವ ಸೂರ್ಯನು ದೇವಕಿ ಅಂದ್ರೆ ದೇವಕಿ ಪುತ್ರನಾದ ಶ್ರೀಕೃಷ್ಣ ದೇವರಲ್ಲಿ ಸುತ ಪುತ್ರನಾದಂತಹ ಭಾನು ಅಂತ ಕರೆಯಲ್ಪಡುವನಾಗಿದ್ದಾನೆ. ತ್ವಷ್ಟೃ ನಾಮಕನು ಅಂದ್ರೆ ಆ ದ್ವಾಷಾದಿತ್ಯರು ಹನ್ನೆರಡು ಮಂದಿ ಆದಿತ್ಯರ ಒಳಗೆ ಒಬ್ಬನಾದಂತಹ ತ್ವಷ್ಟೃ ಅಂತ ಕರೆಯಲ್ಪಡುವಂತಹ ಆದಿತ್ಯನು ಇಲ್ಲ ಸೂರ್ಯನು ಅವನು ಜ್ಯಾವನಪ ಅಂದ್ರೆ ಜವನ ಸಂಬಂಧಿಯಾದ ಯಮದೂತರ ಜವನ ಬಾಧೆಯನ್ನು ಬಿಡಿಸುತ್ತೆ ಹೇ ತ್ರಿವಿಕ್ರಮ ಅಂತ ಜವ ಜವ ಜವನ ಅಂತ ಹೇಳಿದ್ರೆ ಯಮದೇವರಿಗೆ ಜವನ ಅಂತ ಹೆಸರು. ಸೊ ಜ್ಯಾವನಪ ಅಂದ್ರೆ ಜಾವನರು, ಜವನ ಸಂಬಂಧರಾದವರು ಜ್ಯಾವನರು ಅಂದ್ರೆ ಯಮದೂತರಿಗೆ ಜ್ಯಾವನರು ಅಂತ ಹೆಸರು. ಆ ಜ್ಯಾವನರಿಗೆ ಪ ಭೂಪ ಅಂದ್ರೆ ಭೂಮಿನೂ ಪಾಲಿಸುವವನು, ಪ ಅಂದ್ರೆ ಪಾಲಿಸುವವನು, ಸೊ ಜನಪ ಜನರನ್ನು ಪಾಲಿಸುವವನು, ಜ್ಯಾವನಪ ಅಂದ್ರೆ ಯಮದೂತರನ್ನು ಪಾಲಿಸುವವನು, ಸೊ ಯಮದೂತರನ್ನು ಪಾಲಿಸುವವನು ಯಾರು ಯಮದೇವರು. ಸೊ ಜ್ಯಾವನಪ ಅಂದ್ರೆ ಯಮದೇವರು, ಜ್ಯಾವನಪ ಯುತ ಅಂದ್ರೆ ಯಮದೇವರ ಆಯುಷ. ಸೊ ಜವನಯುತ ಅಂತ ಹೇಳಿದ್ರು, ಜ್ಯಾವನಪ ಯುತ ಅಂತ ಹೇಳಿದ್ರು ಒಂದೇ ಸ್ವಲ್ಪ ಇದು ಛಾಂದಸಿಕವಾಗಿ ಅಂದ್ರೆ ಛಂದಸ್ಸಿಗಾಗಿ ಪ್ಲಸ್ ಭಾವನೆಗಾಗಿ ಎರಡಕ್ಕೂ ಕೂಡ ಇಲ್ಲಿ ಜಗನ್ನಾಥ ದಾಸ್ ಹೇಳ್ತಾ ಇದ್ದಾರೆ. ಸುಮ್ನೆ ಜವನಯುತ ಅಂತ ಹೇಳಬಹುದು, ಜವನಯುತ ಅಂತ ಹೇಳಿದ್ರು ಯಮನ ಆವೇಶದಿಂದ ಕೂಡಿದವರು, ಇಲ್ಲ ಜ್ಯಾವನಪಯುತ ಅಂತ ಹೇಳಿದ್ರೆ ಯಮದೇವರ ದೂತರಾದವರನ್ನು ಪಾಲಿಸುವವನಂದ್ರೆ ಯಮದೇವರೇ, ಅವರ ಆವೇಶದಿಂದ ಕೂಡಿದವರು ಅಂತ ಹೇಳಿ. ಸೊ ಯಮನ ದೂತರನ್ನು ಪಾಲಿಸುವ ಯಮನ ಆವೇಶದಿಂದ ಕೂಡಿದವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜ್ಯಾವನಪ ಯುತ ವೀರಸೇನನು, ವೀರಸೇನ ಅನ್ನುವ ರಾಜನಾಗಿ ಅವತಾರ ಮಾಡಿದ್ದಾರೆ ತ್ವಷ್ಟೃ ನಾಮಕನು. ಸೊ ಇಲ್ಲಿ ನಾವು ಹೇಳುವಂತಹದ್ದು ಏನಂತ ಹೇಳಿದ್ರೆ ಸವಿತೃ ಧಾತ ಆರ್ಯಮ ತ್ವಷ್ಟೃ ಅಂತ ಹೆಸರುಗಳನ್ನು ಹೇಳಿದ ಮೇಲೆ ದೇವಕಿ ಸುತನಲಿ ಸವಿತೃ ವಿಭಾವಸು ಸುತ ಭಾನು ಎನಿಸುವ, ಭಾನು ಅನ್ನುವ ಅವತಾರದಲ್ಲಿ ಶ್ರೀಕೃಷ್ಣನಲ್ಲಿ ಅವತಾರ ಮಾಡಿದ್ದಾರೆ ಸವಿತೃ ನಾಮಕದ ಸೂರ್ಯ. ವಿಭಾವಸು ಆ ವಿಭಾವಸು ಅಂದ್ರೆ ಸೂರ್ಯ ಇಲ್ಲ ಆದಿತ್ಯ, ಸೊ ಅವನು ಅಲ್ಲಿ ಅವತಾರ ಮಾಡಿದ್ದಾರೆ. ಅದೇ ವಿಧವಾಗಿ ಯಮದೇವರ ಆವೇಶದಿಂದ ಕೂಡಿದಂತಹ ವೀರಸೇನನಾಗಿ ಅವತಾರ ಮಾಡಿದ್ದಾರೆ ತ್ವಷ್ಟೃ ಅನ್ನುವ ಆದಿತ್ಯ. ಈ ವಿಧವಾಗಿ ಈ ದ್ವಾಶಾತಿಯ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ದ್ವಾಶ ಆದಿತ್ಯರ ವಿಷಯ ಸಮಾಚಾರವನ್ನು, ಅದೇ ವಿಧವಾಗಿ ಮರುತ್ತುಗಳ ಸಮಾಚಾರವನ್ನು ನೆಕ್ಸ್ಟ್ ಪದ್ಯದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಈ ಮುಂಚೆ ಹೇಳಿದ ಎರಡು ಪದ್ಯಗಳನ್ನು ಒಂದ್ಸಾರಿ ಓದಿಬಿಟ್ಟು ನೋಡೋಣ. ಭೂರ್ಯದೇಕ ಪದಾಹ್ವಹಿರ್ಬುದ್ ನೀರೈದು ರುದ್ರಗಣ ಸಂಯುತ ಭೂರಿಶವನೆಂದೆನಿಪಶಲ ವಿರೂಪಾಕ್ಷ ನಾಮಕನು ಸೂರ್ಯಕೃಪ ವಿಷ್ಕಂಭ ಸಹದೇವ ರಣಾಗ್ರಣಿ ಸೋಮದತ್ತನು ತಾ ರಚಿಸಿದ ದ್ವಿರೂಪ ಧರೆಯುಳು ಪತ್ರತಾಪಕನು ದೇವಶಕ್ರ ನುರುಕ್ರಮ ಮಿತ್ರ ವರುಣ ಪಜ್ಜನ್ಯ ಭಗ ಪೂಷಾ ವಿವಸ್ವನು ಸವಿತೃ ಧಾತ ಅರ್ಯಮತ್ವಷ್ಟೃ ದೇವಕೀಸುತನಲ್ಲಿ ಸವಿತೃ ವಿಭಾವಸು ಸುತ ಭಾನು ಎನಿಸುವ ಜ್ಯಾವನಪಯುತ ವೀರಸೇನನು ತ್ವಷ್ಟೃ ನಾಮಕನು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಎರಡಧಿಕ ದಶ ಸೂರ್ಯರುಳು ಮೂರೆರಡು ಜನರುತ್ತಮ ವಿವಸ್ವಾನ್ ವರುಣ ಶಕ್ರ ನುರುಕ್ರಮನು ಪಜ್ಜನ್ಯ ಮಿತ್ರಾಖ್ಯ ಮರುತನಾವೇಶಯಿತ ಪಾಂಡೂವರ ಪರಾವಹನೆಂದೆನಿಪ ಕೇಸರಿ ಮೃಗಪ ಸಂಪಾತಿ ಶ್ವೇತತ್ರಯರು ಮರುದಂಶ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಮುಂಚೆ ಹೇಳಿದಂತಹ ಎರಡಧಿಕ ದಶ, ದಶ ಅಂದ್ರೆ ಹತ್ತು, ಎರಡಧಿಕ ದಶ ಅಂದ್ರೆ ಹತ್ತು ಮೇಲೆ ಎರಡು ಅಂದ್ರೆ ಹನ್ನೆರಡು ದ್ವಾದಶಾದಿತ್ಯರು. ಸೊ ಎರಡಧಿಕ ದಶ ಅಂದ್ರೆ ದ್ವಾದಶ ಹನ್ನೆರಡು, ಹನ್ನೆರಡು ಮಂದಿ ಎರಡಧಿಕ ದಶ ಮುಂಚೆ ಹೇಳಿದಂತೆ ಹನ್ನೆರಡು ಸಂಖ್ಯರಾದಂತಹ ಸೂರ್ಯರುಳು, ಸೂರ್ಯರ ಒಳಗೆ ವಿವಸ್ವಾನ್ ವಿವಸ್ವಾನ್ ಎಂಬ ಸೂರ್ಯ, ವರುಣ ವರುಣ ಎಂಬ ಸೂರ್ಯ, ಶಕ್ರ ಶಕ್ರ ಸಾಂಕೇತನಾದಂತಹ ಇಂದ್ರ ಅನ್ನುವ ಸೂರ್ಯ, ಉರುಕ್ರಮ ಉರುಕ್ರಮ ಅಂತ ಕರೆಯಲ್ಪಡುವ ಪರಮಾತ್ಮನೇ ಸೂರ್ಯನಾಗಿದ್ದಾನೆ, ಪರ್ಜನ್ಯ ಅಂತ ಕರೆಯಲ್ಪಡುವಂತಹ ಸೂರ್ಯ, ಮಿತ್ರಾಖ್ಯ ಮಿತ್ರ ಅಂತ ಕರೆಯಲ್ಪಡುವ ಸೂರ್ಯ. ಸೊ ಮೂರೆರಡು ಜನ ಅಂತ ಈ ಆರು ಮಂದಿ, ಮೂರೆರಡು ಅಂದ್ರೆ ತ್ರೀ ಟೈಮ್ಸ್ ಟೂ, ಸೊ ಸಿಕ್ಸ್, ಈ ಮೂರೆರಡು ಜನ ಈ ವಿಧವಾಗಿ ಹೇಳಿ ಬಂದ ಆರು ಮಂದಿ ಕೂಡ ಅನ್ಯ ಕಕ್ಷದವರಾಗಿದ್ದಾರೆ. ಸೊ ಎರಡಧಿಕದ ಸೂರ್ಯರುಳು ಮೂರೆರಡು ಜನರು ಉತ್ತಮ ವಿವಸ್ವಾನ್ ವರುಣ ಶಕ್ರನು ಉರುಕ್ರಮನು ಪರ್ಜನ್ಯ ಮಿತ್ರಾಖ್ಯ. ಸೊ ಇವರು ಉತ್ತಮರಾಗಿದ್ದಾರೆ, ಮಿಕ್ಕವರ ಸಮಾಚಾರವನ್ನು ಹೇಳಿದ್ದಾರೆ. ಸೊ ಅದನ್ನು ಹೇಳಿದ ಮೇಲೆ ಪರ್ಜನ್ಯ ಸೂರ್ಯ ಮಿತ್ರಾಖ್ಯ ಮೂರೆರಡು ಜನರು ಅಂತ ಈ ಮಂದಿ ಕೂಡ ಅನ್ಯ ಕಕ್ಷದವರಾಗಿದ್ದಾರೆ. ಇದರ ಒಳಗೆ ಉತ್ತಮರಾದವರು ಅಂತ ಹೇಳಿದರೆ ಹದಿನೆಂಟನೇ ಕ್ಷದಲ್ಲಿಕ್ಕಿಂತಲೂ ಉತ್ತಮರಾದವರು ಐದು ಮಂದಿ. ಸೊ ಹದಿನೆಂಟನೇ ಕ್ಷದಕ್ಕಿಂತಲೂ ಕಡಿಮೆ ಆದವರು ಒಬ್ಬ. ಸೊ ಈ ವಿಧವಾಗ ಆರು ಮಂದಿ ಆಗಿದ್ದಾರೆ. ಮಿಕ್ಕ ಆರು ಮಂದಿ ಕೂಡ ಹದಿನೆಂಟನೇ ಕ್ಷದಲ್ಲಿ ಸೇರಿದವರಾಗಿದ್ದಾರೆ. ಅದಾದ ಮೇಲೆ ಮರುತನ ಆವೇಶಯಿತ ಪಾಂಡುವರ ಪರಾವಹನೆಂದೆನಿಪ ಕೇಸರಿ ಮೃಗಪ ಸಂಪಾದಿಸಿದರೆ. ಸೊ ಪರಾವಹ ಪರಾವಹ ಅಂತ ಕೇಳಿದ್ವಿ. ಸೊ ಪರಾವಹ ಅನ್ನುವ ವ್ಯಕ್ತಿ ಆತನೇ ಈ ವಿಧವಾಗಿ ಪಾಂಡುರಾಜನಾಗಿ ಮಾಡಿದ್ದಾನೆ. ಸೊ ಮರುತನಾವೇಶಿತ ಪಾಂಡುವರ ಪರಾವಹನೆಂದಿನಿಪ ಕೇಸರಿ ಮೃಗಪ ಸಂಪಾತಿ ಶ್ವೇತತ್ರಯರು ಮರುದಂಶ ಅಂತೇಳಿ ಮರುತ್ ಅಂಶದಿಂದ ಕೂಡಿದವರು. ಈ ಮರುತ್ತರ ವಿಚಾರವನ್ನು ಸೊ ನಲವತ್ತೇಳು ಮಂದಿ ಮರುತ್ತುಗಳಿದ್ದಾರೆ. ಆ ನಲವತ್ತೇಳು ಮಂದಿ ಮರುತ್ತರ ವಿಷಯವನ್ನು ನಮಗೆ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅದು ಸ್ವಲ್ಪ ದೊಡ್ಡ ಲಿಸ್ಟ್ ಆಗಿದೆ. ಸೊ ವಿಲ್ ಗೋ ಥ್ರೂ ಆ ಮರುತ್ತುಗಳ ಸಮಾಚಾರವನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತಿ ಸಕಲಂ ತಸ್ಮೈ ಶ್ರೀಮನ್ನಾರಾಯಣೇ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ.